ಟ್ರಾನ್ಸ್ ವರ್ಲ್ಡ್ ರೇಡಿಯೋ ಮೂಲಕ ಪ್ರಸಾರವಾಗುವ ದೈವಾನ್ವೇಷಣೆ ಕಾರ್ಯಕ್ರಮವನ್ನು ಆಲಿಸಲು ತಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ದೇವರ ನುಡಿಯು ನನ್ನನ್ನು ಚೈತನ್ಯಗೊಳಿಸುತ್ತದೆ. ಆಪತ್ಕಾಲದಲ್ಲಿ ಇದೇ ನನಗೆ ಆಧರಣೆ. ಪ್ರಿಯರೇ, ಧರ್ಮೋಪದೇಶ ಕಾಂಡ ಪುಸ್ತಕವನ್ನು ಧ್ಯಾನಿಸುವ ಮುನ್ನ ಒಂದು ಸುಂದರವಾದ ಹಾಡನ್ನು ಕೇಳೋಣ.
ಕೊನೆವರೆಗೂ ನಡೆಸಿದ ಸ್ತುತಿ ಸೇರಿ ಆತ ಸೃಪೆಯು ಎಂದು ಇರುವುದು. ಈವರೆಗೂ ನಡೆಸಿದ ಸ್ತುತಿ ಸೇರಿ ಆತ ಸೃಪೆಯು ಎಂದು ಇರುವುದು.
ಮನೆ ಪ್ರಿಯ, ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಮುನ್ನ ಕರ್ತನ ಸಮ್ಮುಖದಲ್ಲಿ ನಮ್ಮನ್ನು ತಗ್ಗಿಸಿಕೊಂಡು ನಮ್ಮ ಶಿರವನ್ನು ಬಾಗಿಸಿ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಜೀವದಾಯಕನೇ, ಜೀವ ಸ್ವರೂಪನೇ, ಜೀವದ ಬುಗ್ಗೆಯಾಗಿರುವ ನಮ್ಮ ರಕ್ಷಕನಲ್ಲಿ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮನ್ನು ಕೊಂಡಾಡಿ ಹಾಡಿ ಸ್ತುತಿಸುತ್ತೇವೆ. ಕರ್ತನೇ, ನೀನು ನಮ್ಮನ್ನು ಎಷ್ಟೋ ಪ್ರೀತಿ ಮಾಡಿ ಸಾಕಿ ಸಲಹುತ್ತಾ ಬಂದಿರುವುದಕ್ಕಾಗಿ ನಿನ್ನನ್ನು ಕೊಂಡಾಡ್ತೇವೆ. ಕರ್ತನೇ, ದೇವಾದಿ ದೇವನೇ, ಈ ದಿನ ವಿಶೇಷವಾಗಿ ಎಲ್ಲ ಯವನಸ್ಥ ಮಕ್ಕಳನ್ನು ನಿನ್ನ ಕೃಪೆಯ ಹಸ್ತಕ್ಕೆ ಒಪ್ಪಿಸಿಕೊಡ್ತೇವೆ. ಕರ್ತನೇ, ಅವರನ್ನು ಅವರು ಮಾಡುವ ವಿದ್ಯಾಭ್ಯಾಸ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸು ಹಾಗೂ ಅವರ ಭವಿಷ್ಯತನ್ನು ನೀನೇ ರೂಪಿಸಬೇಕೆಂಬುದಾಗಿ ನಿನ್ನಲ್ಲಿ ನಾವು ಬೇಡಿಕೊಳ್ಳುವರಾಗಿದ್ದೇವೆ. ಅವರು ತಮ್ಮ ಯವನದಲ್ಲಿ ನಿನ್ನನ್ನು ಸ್ಮರಿಸುತ್ತಾ ನಿನ್ನ ವಾಕ್ಯದ ನಿಬಂಧನೆಗಳಿಗೆ ವಿಧೇಯರಾಗಿ ಜೀವಿಸುತ್ತಾ ತಮ್ಮ ಜೀವಿತದ ಮೂಲಕ ನಿನ್ನನ್ನು ಮಹಿಮೆ ಪಡಿಸಲು ಕೃಪೆ ತೋರಿಸು ಹಾಗೂ ಅವರನ್ನು ಎಲ್ಲ ಶೋಧನೆ ಕೇಡು ಗಂಡಾಂತರಗಳಿಂದ ತಪ್ಪಿಸಿ ಕಾಪಾಡಬೇಕೆಂಬುದಾಗಿ ನಿನ್ನಲ್ಲಿ ನಾವು ಬೇಡಿಕೊಳ್ಳುವರಾಗಿದ್ದೇವೆ. ಕರ್ತನೆ, ನಾವೆಲ್ಲರೂ ಆತ್ಮೀಕ ರೀತಿಯಲ್ಲಿ ನಿನ್ನವರಾಗಿ ಜೀವಿಸುತ್ತಾ ಒಂದು ದಿನ ನಿನ್ನ ಮಹಿಮೆಯಲ್ಲಿ ನಾವೆಲ್ಲರೂ ಕಂಡು ಬರಲು ದಯ ತೋರಿಸು. ಎಲ್ಲ ಘನ ಮಾನ ಮಹಿಮೆ ನಿನಗೆ ಮಾತ್ರ ಸಲ್ಲಿಸುತ್ತಾ ಈ ನಮ್ಮ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇನ್. ಪ್ರಿಯ ಬಾನುಲಿ ಬಂಧುಗಳೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ಧರ್ಮೋಪದೇಶ ಕಂಡ ಪುಸ್ತಕದ 8 ಮತ್ತು 9 ಅಧ್ಯಾಯಗಳನ್ನು ಧ್ಯಾನ ಮಾಡಿಕೊಂಡು ಅದರ ಮೂಲಕ ನಮ್ಮ ನಿಜ ಜೀವಿತಕ್ಕೆ ಬೇಕಾದ ಅನೇಕ ಆತ್ಮಿಕ ಪಾಠಗಳನ್ನು ಕಲಿತುಕೊಂಡು ಅನೇಕ ರೀತಿಯಲ್ಲಿ ಆಶೀರ್ವದಿಸಲ್ಪಟ್ಟಿದ್ದೇವೆ. ದೇವರಿಗೆ ಮಹಿಮೆಯುಂಟಾಗಲಿ. ಧ್ಯಾನ ಮಾಡಿದ ವಿಷಯಗಳನ್ನು ಈಗ ನೆನಪು ಮಾಡಿಕೊಂಡು ಮುಂದಿನ ಭೇದ ಭಾಗಕ್ಕೆ ಸಾಗೋಣ. ಕಾನಾನ್ಯರ ಉತ್ತಮ ದೇಶವು ಇಸ್ರಾಯೇಲರಿಗೆ ದೊರಕಿದ್ದು ಅದು ಯೆಹೋವನ ಕೃಪಾ ಕಟಾಕ್ಷದಿಂದಲೇ ಹೊರತು ಅವರ ಸ್ವಂತ ಪುಣ್ಯದಿಂದಲ್ಲ ಎಂಬ ಸಂಗತಿಗಳ ಕುರಿತು ನಾವು ಧ್ಯಾನ ಮಾಡಿಕೊಂಡೆವು. ಧ್ಯಾನ ಮಾಡಿದ ಎಲ್ಲ ಹಂತಗಳಲ್ಲಿ ದೇವರಾತ್ಮ ನಮ್ಮ ನಡೆಸಿದನು. ದೇವರಿಗೆ ಮಹಿಮೆಯುಂಟಾಗಲಿ. ಇಂದು ನಾವು ಧರ್ಮೋಪದೇಶ ಕಂಡ ಪುಸ್ತಕದ 10 ಮತ್ತು 11 ಅಧ್ಯಾಯಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ಈ ಅಧ್ಯಾಯಗಳಲ್ಲಿ ಹಿಂದಿನ ಅಧ್ಯಾಯಗಳ ಸಂಗತಿಗಳು ಮುಂದುವರಿಯುತ್ತವೆ. ದೇವರೇ ತನ್ನ ಉದ್ದೇಶಪೂರ್ವಕವಾಗಿ ಇಸ್ರಾಯೇಲರನ್ನು ಐಗುಪ್ತಕ್ಕೆ ಕಳಿಸಿದ್ದನು. ಅದೇ ದೇವರು ಅವರನ್ನು ಅಲ್ಲಿಂದ ಹೊರಗೆ ತಂದನು. ಮೋಶೆಯು ಹಿಂದಿನ 9 ಅಧ್ಯಾಯದಲ್ಲಿ ತನ್ನ ಪ್ರಾರ್ಥನೆಯಲ್ಲಿ ಹೇಳಿದ್ದೇನೆಂದರೆ, ಇಸ್ರಾಯೇಲರು ದೇವರಿಗೆ ಸಂಬಂಧಪಟ್ಟವರು, ಅವರು ಆತನ ಪ್ರಜೆಗಳು, ಆತನು ಅವರನ್ನು ಅವರ ಪಾಪದ ದೆಸೆಯಿಂದ ನಾಶ ಮಾಡುವುದಿಲ್ಲ, ಬದಲಾಗಿ ತನ್ನ ಕೃಪಾ ಕಟಾಕ್ಷದಿಂದ ಅವರಿಗೆ 10 ಆಜ್ಞೆಗಳನ್ನು ಕೊಟ್ಟನು ಎಂಬುದಾಗಿ. ಧರ್ಮೋಪದೇಶ ಕಂಡ ಪುಸ್ತಕ 10 ಅಧ್ಯಾಯ ಪ್ರಾರಂಭದ 2 ವಚನಗಳನ್ನು ಓದುವಾಗ, ಆ ಕಾಲದಲ್ಲಿ ಯೆಹೋವನು ನನಗೆ, ನೀನು ಮೊದಲಿನ ಕಲ್ಲಿನ ಹಲಗೆಗಳಂತೆ ಬೇರೆ 2 ಹಲಗೆಗಳನ್ನು ಸಿದ್ಧ ಮಾಡಿಕೊಂಡು ಬೆಟ್ಟವನ್ನು ಹತ್ತಿ ನನ್ನ ಬಳಿಗೆ ಬಾ, ಮತ್ತು 1 ಮರದ ಮಂದುಷ್ಯವನ್ನು ಮಾಡಿಸಿಕೊಳ್ಳಬೇಕು. ನೀನು ಒಡೆದು ಬಿಟ್ಟ ಆ ಮೊದಲಿನ ಹಲಗೆಗಳಲ್ಲಿ ಬರೆದಿದ್ದ ಮಾತುಗಳನ್ನು ನಾನು ಈ ಹಲಗೆಗಳ ಮೇಲೆ ಬರೆಯುವೆನು. ತರುವಾಯ ನೀನು ಅವುಗಳನ್ನು ಆ ಮಂಜುಷ್ಯದಲ್ಲಿಡಬೇಕೆಂದು ಆಜ್ಞಾಪಿಸಿದನು ಎಂಬುದಾಗಿ. ಪ್ರಿಯರೇ, ಮೋಶೆಯು ಆ 2 ಕಲ್ಲಿನ ಹಲಗೆಗಳನ್ನು ತೆಗೆದುಕೊಂಡು ಅದನ್ನು ಮಂಜುಷ್ಯದಲ್ಲಿ ಇಡಬೇಕೆಂದು ದೇವರು ಆಜ್ಞೆ ಮಾಡುತ್ತಾ ಇದ್ದಾನೆ. ನಂತರ ಇಸ್ರಾಯೇಲರು ಅವರ ಪ್ರಯಾಣವನ್ನು ಮುಂದುವರೆಸಿದರು. 10 ಅಧ್ಯಾಯ 8 ಮತ್ತು 9 ವಚನಗಳನ್ನು ಓದುವಾಗ, ಆ ಕಾಲದಲ್ಲಿ ಯೆಹೋವನು ಲೇವಿ ಕುಲದವರನ್ನು ಪ್ರತ್ಯೇಕಿಸಿ ತನ್ನ ಒಡಂಬಡಿಕೆಯ ಮಂಜುಷ್ಯವನ್ನು ಹೊರುವುದಕ್ಕೂ ತನ್ನ ಸನ್ನಿಧಿಯಲ್ಲಿ ಸೇವೆ ಮಾಡುವುದಕ್ಕೂ ತನ್ನ ಹೆಸರಿನಿಂದ ಜನರನ್ನು ಆಶೀರ್ವದಿಸುವುದಕ್ಕೂ ಅವರನ್ನು ನೇಮಿಸಿದನು. ಅವರು ಇಂದಿನವರೆಗೂ ಆ ಕೆಲಸವನ್ನು ನಡೆಸುತ್ತಾರೆ. ಆದುದರಿಂದ ಮಿಕ್ಕ ಇಸ್ರಾಯೇಲರಿಗೆ ದೊರಕಿದಂತೆ ಲೇವಿಯರಿಗೆ ಸ್ವಂತವಾದ ಭೂಸ್ಥಿತಿಯು ದೊರೆಯಲಿಲ್ಲ. ನಿಮ್ಮ ದೇವರಾದ ಯೆಹೋವನು ಅವರಿಗೆ ಹೇಳಿದಂತೆ ಯೆಹೋವನೇ ಅವರಿಗೆ ಸ್ವಾಸ್ಥ್ಯ ಎಂಬುದಾಗಿ. ಪ್ರಿಯ ಬಾಂಧವ್ಯ ಬಂಧುಗಳೇ, ಇಲ್ಲಿ ನಮಗೆ ಅನೇಕ ಆತ್ಮಿಕ ಪಾಠವು ಅಡಕವಾಗಿದೆ. ಲೇವಿಯು ಯಾಜಕ ಕುಲಕ್ಕೆ ಸಂಬಂಧಪಟ್ಟವನು. ಅದೇ ರೀತಿಯಲ್ಲಿ ಪ್ರತಿ ವಿಶ್ವಾಸಿಯು ಯೇಸು ಕ್ರಿಸ್ತನಲ್ಲಿ ಯಾಜಕರು. ಅಪೊಸ್ತಲನಾದ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 12 ಪ್ರಾರಂಭದ 2 ಹೀಗೆ ಬರೆಯುತ್ತಾನೆ: ಆದ್ದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಇಹಲೋಕದ ನಡವಳಿಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವ್ಯಾವುದೆಂದು ವಿವೇಚಿಸಿ ತಿಳಿಕೊಳ್ಳುವಿರಿ ಎಂಬುದಾಗಿ. ಪ್ರಿಯರೇ, ಅದೇ ರೀತಿಯಲ್ಲಿ ಪ್ರತಿ ವಿಶ್ವಾಸಿಯು ಕರ್ತನ ಸೇವೆಯಲ್ಲಿ ಮಾಡಬೇಕಾದ ಅನೇಕ ಕಾರ್ಯಗಳು ಉಂಟು. ಲೇವಿಯರಿಗೆ ಯಾವ ಆಸ್ತಿಯೂ ಇರಲಿಲ್ಲ, ಯೆಹೋವನವರಿಗೆ ಸ್ವಾಸ್ಥ್ಯವಾಗಿದ್ದನು. ಅದೇ ರೀತಿಯಲ್ಲಿ ನಮ್ಮ ಸ್ವಾಸ್ಥ್ಯವು ಯೇಸು ಕ್ರಿಸ್ತನಾಗಿದ್ದಾನೆ. ಆತನು ತನ್ನ ಪರಲೋಕದ ಐಶ್ವರ್ಯವನ್ನು ನಮಗೆ ಅನುಗ್ರಹಿಸುತ್ತಾನೆ. ಮುಂದೆ ನಾವು ಧರ್ಮೋಪದೇಶಕಾಂಡ ಪುಸ್ತಕ 10:12-13 ವಚನಗಳನ್ನು ಓದುವಾಗ, ಆದುದರಿಂದ ಇಸ್ರಾಯೇಲರೇ, ನೀವು ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿ ಎಲ್ಲ ವಿಷಯಗಳಲ್ಲಿಯೂ ಆತನು ಹೇಳುವ ಮಾರ್ಗದಲ್ಲೇ ನಡೆಯುತ್ತಾ ಆತನನ್ನು ಪ್ರೀತಿಸುತ್ತಾ ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ಸೇವೆ ಮಾಡುತ್ತಾ ನಾನು ನಿಮ್ಮ ಮೇಲಿಗಾಗಿ ಈಗ ಬೋಧಿಸುವ ಆತನ ಆಜ್ಞಾವಿಧಿಗಳನ್ನು ಅನುಸರಿಸುತ್ತಾ ಇರುವುದನ್ನು ಹೊರತು ನಿಮ್ಮ ದೇವರಾದ ಯೆಹೋವನು ನಿಮ್ಮಿಂದ ಬೇರೇನು ಕೇಳುತ್ತಾನೆ? ಆಲೋಚಿಸಿರಿ ಎಂಬುದಾಗಿ. ಪ್ರಿಯ ಬಾಂಧವೇ, 12 ಈ ಅಧ್ಯಾಯದ ಕೊನೆಯವರೆಗೆ ಬರೆಯಲ್ಪಟ್ಟಿರುವ ಮುಖ್ಯ ವಿಷಯ ವಿಧೇಯತ್ವದಿಂದ ವೃದ್ಧಿಯು, ಅವಿಧೇಯತ್ವದಿಂದ ಹಾನಿಯು ಎಂಬುದಾಗಿ. ಈ ಒಂದು ಸುವಾರ್ತೆಯನ್ನು ನಾವು ಓದುವಾಗ ಅದನ್ನು ಅಪಾರ್ಥ ಮಾಡಿಕೊಳ್ಳಬಾರದು, ಯಾಕಂದರೆ ಇದು ನಮ್ಮನ್ನು ಪಾಪದಿಂದ ಬಿಡಿಸುವುದಿಲ್ಲ. ಆದರೆ ದೇವರಾಜನಿಗೆ ವಿಧೇಯರಾಗಿ ಜೀವಿಸುವುದಾದರೆ ಆಶೀರ್ವಿಸಲ್ಪಡುತ್ತವೆ. ಇಸ್ರಾಯೇಲರೂ ದೇವರಿಗೆ ವಿಧೇಯರಾಗಿ ಜೀವಿಸಿದ್ದೆಯಾದರೆ ಅವರು ದೇವರಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತಿದ್ದರು. ಪ್ರಿಯ ಬಾಂಧವ್ಯ ಬಂಧುಗಳೇ, ಆತನ ಕೃಪೆಯ ಮೂಲಕ ನಾವು ರಕ್ಷಿಸಲ್ಪಟ್ಟಿದ್ದೇವೆ. ಆತನ ಆಜ್ಞೆಗಳು ನಮ್ಮನ್ನು ರಕ್ಷಿಸುವುದಿಲ್ಲ, ಬದಲಾಗಿ ಆತನ ಮಾರ್ಗದಲ್ಲಿ ನಾವು ನಡೆಯುವಂತೆ ಮಾರ್ಗ ತೋರಿಸುತ್ತದೆ. ಯೇಸು ಕ್ರಿಸ್ತನು ನಮ್ಮನ್ನು ಪಾಪದಿಂದ ಬಿಡಿಸಲು ಶೀಲಬಿಲು ಮರಣಿಸಿದನು. ಧರ್ಮೋಪದೇಶ ಕಾಂಡ ಪುಸ್ತಕ 10:18 ವಚನವನ್ನು ಓದುವಾಗ, ಆತನು ತಾಯಿ ತಂದೆ ಇಲ್ಲದವರ ಮತ್ತು ವಿಧವೆಯರ ನ್ಯಾಯವನ್ನು ಸ್ಥಾಪಿಸುತ್ತಾನೆ, ಪರದೇಶಿಗಳಾದವರಲ್ಲಿ ಪ್ರೀತಿಯಿಟ್ಟು ಅವರಿಗೆ ಅನ್ನ ವಸ್ತ್ರಗಳನ್ನು ಕೊಡುತ್ತಾನೆ ಎಂಬುದಾಗಿ. ಹೌದು ಪ್ರಿಯರೇ, ದೇವರು ದಿಕ್ಕಿಲ್ಲದವರನ್ನು ಪ್ರೀತಿ ಮಾಡುತ್ತಾನೆ. ಇಲ್ಲಿ ದೇವರು ಇಸ್ರಾಯೇಲರಿಗೆ ತಮ್ಮ ಐಗುಪ್ತದ ಜೀವಿತವನ್ನು ಜ್ಞಾಪಪಡಿಸುತ್ತಾ ಇದ್ದಾನೆ. 19-22 ವಚನದವರೆಗೆ ಓದುವಾಗ, ಐಗುಪ್ತ ದೇಶದಲ್ಲಿ ನೀವೇ ಪರದೇಶಿಗಳಾಗಿದ್ದುದನ್ನು ಜ್ಞಾಪಕಪಡಿಸಿಕೊಂಡು ಪರದೇಶದವರಲ್ಲಿ ಪ್ರೀತಿಯಿಡಿರಿ. ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿ ಆತನನ್ನೇ ಸೇವಿಸಬೇಕು. ಆತನನ್ನು ಹೊಂದಿಕೊಂಡು ಆತನ ಹೆಸರಿನ ಮೇಲೆಯೇ ಪ್ರಮಾಣ ಮಾಡಬೇಕು. ಆತನೊಬ್ಬನೇ ನಿಮ್ಮ ಸ್ತೋತ್ರಕ್ಕೆ ಪಾತ್ರನು. ಆತನು ನಿಮ್ಮ ದೇವರು. ನೀವು ನೋಡಿದ ಆ ಮಹಾಭಯಂಕರವಾದ ಮಹತ್ ಕಾರ್ಯಗಳನ್ನು ನಿಮಗೋಸ್ಕರ ನಡೆಸಿದವನು ಆತನೇ. ನಿಮ್ಮ ಪಿತೃಗಳು 70 ಮಾತ್ರ ಐಗುಪ್ತ ದೇಶಕ್ಕೆ ಹೋದರು. ಈಗಲೋ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಆಕಾಶದ ನಕ್ಷತ್ರಗಳಷ್ಟು ಅಸಂಖ್ಯರಾಗಿರುವಂತೆ ಮಾಡಿದನಲ್ಲ. ಆದ್ದರಿಂದ ನಿಮ್ಮ ದೇವರಾದ ಯೆಹೋವನಲ್ಲಿ ಪ್ರೀತಿಯಿಟ್ಟು ಆತನ ನಿಯಮಗಳನ್ನು ಕೈಕೊಂಡು ಆತನ ಆಜ್ಞಾ ವಿಧಿ ನಿರ್ಣಯಗಳನ್ನು ಯಾವಾಗಲೂ ಅನುಸರಿಸಬೇಕು ಎಂಬುದಾಗಿ. ಪ್ರಿಯ ಬಾಂಧವ್ಯ ಬಂಧುಗಳೇ, ಸೈತಾನನು ಯೇಸು ಕ್ರಿಸ್ತನನ್ನು ಶೋಧನೆಗೆ ಸಿಕ್ಕಿಸಿ ಸೋಲಿಸಬೇಕೆಂಬುದಾಗಿ ಪ್ರಯತ್ನ ಮಾಡಿದಾಗ ಯೇಸು ಕ್ರಿಸ್ತನು ಇದೇ ಮಾತನ್ನು ಹೇಳಿದನಲ್ಲವೇ. ಯೇಸು ಕ್ರಿಸ್ತನಿಗೆ ಧರ್ಮೋಪದೇಶ ಕಂಡ ಪುಸ್ತಕಗಳ ವಾಕ್ಯಗಳು ಚೆನ್ನಾಗಿ ತಿಳಿದಿತ್ತು. ಅದೇ ರೀತಿಯಲ್ಲಿ ಅಂದು ಇಸ್ರಾಯೇಲರಿಗೆ ಸಹ ತಿಳಿದಿತ್ತು. ದೇವರು ಇಸ್ರಾಯೇಲರನ್ನು ಎಲ್ಲ ರೀತಿಯಲ್ಲಿ ಆಶೀರ್ವದಿಸಿದನು. ಆತನು ಈಗ ಅವರನ್ನು ಐಗುಪ್ತದಿಂದ ಕರ್ಕೊಂಡು ಬಂದಿದ್ದಾನೆ. ಆ ಒಂದು ಜವಾಬ್ದಾರಿಯನ್ನು ಆತನೇ ತೆಗೆದುಕೊಂಡು ಮೋಶೆಯ ನಾಯಕತ್ವದಲ್ಲಿ ಇಲ್ಲಿವರೆಗೂ ನಡೆಸುತ್ತಾ ಬಂದಿದ್ದಾನೆ. ಇಲ್ಲಿಗೆ ಧರ್ಮೋಪದೇಶ ಕಾಂಡ ಪುಸ್ತಕದ 10ನೇ ಅಧ್ಯಾಯ ಮುಕ್ತಾಯವಾಯಿತು. ಇಲ್ಲಿವರೆಗೆ ದೇವರ ನಡೆಸಿದನು, ದೇವರಿಗೆ ಮಹಿಮೆಯುಂಟಾಗಲಿ. ಮುಂದೆ ನಾವು ಧರ್ಮೋಪದೇಶ ಕಾಂಡ ಪುಸ್ತಕದ 11ನೇ ಅಧ್ಯಾಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಪ್ರಿಯರ ದೇವರು ಇಸ್ರಾಯೇಲರಿಗೆ ವಾಗ್ದಾನ ಮಾಡಿದ್ದ ಕಾನಾನ್ ದೇಶವು ಐಗುಪ್ತದ ಹಾಗೆ ಇರಲಿಲ್ಲ. ಇಲ್ಲಿ ದೇವರು ಅವರೊಂದಿಗೆ ತಾವು ಸೇರಲಿರುವ ಕಾನಾನಿನ ಕುರಿತು ಹೇಳುತ್ತಾ ಇದ್ದಾನೆ. ಅದನ್ನು ಆಕ್ರಮಿಸಿಕೊಳ್ಳಲು ಬೇಕಾದ ಎಲ್ಲ ಸಂಗತಿಗಳ ಕುರಿತು ಅವರಿಗೆ ಹಂತ ಹಂತವಾಗಿ ಹೇಳುತ್ತಿದ್ದಾನೆ. 11ನೇ ಅಧ್ಯಾಯ 1ನೇ ವಚನವನ್ನು ಓದುವಾಗ, ಆದುದರಿಂದ ನಿಮ್ಮ ದೇವರಾದ ಯೆಹೋವನಲ್ಲಿ ಪ್ರೀತಿಯಿಟ್ಟು ಆತನ ನಿಯಮಗಳನ್ನು ಕೈಕೊಂಡು ಆತನ ಆಜ್ಞಾ ವಿಧಿ ನಿರ್ಣಯಗಳನ್ನು ಯಾವಾಗಲೂ ಅನುಸರಿಸಬೇಕು ಎಂಬುದಾಗಿ. ಪ್ರಿಯರೇ, ದೇವರನ್ನು ಪ್ರೀತಿಸುವುದೇ ವಿಧೇಯತೆಯ ಗುರುತಾಗಿದೆ. ಮುಂದೆ ನಾವು 8ರಿಂದ 10ನೇ ವಚನದವರೆಗೆ ಓದುವಾಗ, ನಾನು ಈಗ ನಿಮಗೆ ಬೋಧಿಸುವ ಈ ಧರ್ಮೋಪದೇಶವನ್ನೆಲ್ಲ ನೀವು ಅನುಸರಿಸಬೇಕು. ಆಗ ನೀವು ಬಲವುಳ್ಳವರಾಗಿ ಈ ಹೊಳೆ ದಾಟಿ ಆಚೆ ಇರುವ ದೇಶವನ್ನು ಸೇರಿ ಸ್ವಾಧೀನ ಮಾಡಿಕೊಳ್ಳುವಿರಿ. ಮತ್ತು ಯೆಹೋವನು ನಿಮ್ಮ ಪಿತೃಗಳಿಗೂ ಅವರ ಸಂತತಿಯವರಿಗೂ ಕೊಡುತ್ತೇನೆಂದು ಪ್ರಮಾಣ ಮಾಡಿದ ಆ ದೇಶದಲ್ಲಿ ನೀವು ಬಹುಕಾಲ ಬದುಕಿಕೊಳ್ಳುವಿರಿ. ಅದು ಹಾಲು ಜೇನು ಹರಿಯುವ ದೇಶ. ನೀವು ಸ್ವತಂತ್ರಿಸಿಕೊಳ್ಳುವುದಕ್ಕೆ ಹೋಗುವ ದೇಶವು ಬಿಟ್ಟು ಬಂದ ಐಗುಪ್ತ ದೇಶದ ಹಾಗಲ್ಲ. ಐಗುಪ್ತ ದೇಶದಲ್ಲಿ ನೀವು ಹೊಲ ಗದ್ದೆಗಳಲ್ಲಿ ಬೀಜ ಬಿತ್ತಿದ ಮೇಲೆ ಕಾಯಿ ಪಲ್ಯಗಳ ತೋಟವನ್ನು ಸಾಗುವಳಿ ಮಾಡುವ ರೀತಿಯಲ್ಲಿ ಯಾತವನ್ನು ತುಳಿದು ನೀರು ಕಟ್ಟುತ್ತಿದ್ದೀರಿ ಎಂಬುದಾಗಿ. ಪರಿಯರಿ, ಇಸ್ರಾಯೇಲರಿಗೆ ಹೊಲ ತೋಟ ಹೇಗೆ ಸಾಗುವಳಿ ಮಾಡಬೇಕು ಎಂಬುದಾಗಿ ಅವರಿಗೆ ಐಗುಪ್ತ ದೇಶದಲ್ಲಿಯೇ ಚೆನ್ನಾಗಿ ತಿಳಿದಿತ್ತು. ಆದರೆ ಕಾನಾನ್ ದೇಶವು ಐಗುಪ್ತ ದೇಶಕ್ಕಿಂತ ಬೇರೆಯಾಗಿತ್ತು. 11ರಿಂದ 15ನೇ ವಚನದವರೆಗೆ ಓದುವಾಗ, ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ದೇಶವೋ ಹಳ್ಳ ದಿನ್ನೆಗಳ ದೇಶ. ಆಕಾಶದಿಂದ ಮಳೆ ಬಿದ್ದ ಪ್ರಕಾರವೇ ಅದಕ್ಕೆ ನೀರು ದೊರೆಯುವುದು. ಅದು ನಿಮ್ಮ ದೇವರಾದ ಯೆಹೋವನು ಪರಾಂಬರಿಸುವ ದೇಶ. ಸಂವತ್ಸರದ ಪ್ರಾರಂಭ ಮೊದಲುಗೊಂಡು ಕೊನೆಯವರೆಗೂ ಆತನು ಅದನ್ನು ಸದಾ ಕಟಾಕ್ಷಿಸುವನು. ನಾನು ಈಗ ನಿಮಗೆ ಬೋಧಿಸುವ ಆಜ್ಞೆಗಳಿಗೆ ನೀವು ಲಕ್ಷ್ಯ ಕೊಟ್ಟು ನಿಮ್ಮ ದೇವರಾದ ಯೆಹೋವನನ್ನು ಸಂಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ಪ್ರೀತಿಸಿ ಆತನನ್ನು ಸೇವಿಸಿದರೆ ನಿಮಗೆ ಗೋಧಿ, ದ್ರಾಕ್ಷಿ, ಎಣ್ಣೆಕಾಯಿ ಇವುಗಳ ಬೆಳೆ ಚೆನ್ನಾಗಿ ಉಂಟಾಗುವಂತೆ ಆತನು ನಿಮ್ಮ ಭೂಮಿಗೆ ಬೇಕಾದ ಮುಂಗಾರು ಹಿಂಗಾರುಗಳನ್ನು ಸರಿಯಾಗಿ ನಡೆಸುವನು. ಅಡವಿಯಲ್ಲಿ ದನಗಳಿಗೆ ಬೇಕಾದಷ್ಟು ಹುಲ್ಲನ್ನು ಕೊಡುವನು. ನೀವು ಆಹಾರದಿಂದ ತೃಪ್ತರಾಗುವಿರಿ ಎಂಬುದಾಗಿ. ಪ್ರಿಯರೇ, ಇಸ್ರಾಯೇಲರು ಆಕ್ರಮಿಸಿಕೊಳ್ಳಲು ಹೋಗಲಿರುವ ದೇಶವು ಬೆಟ್ಟ ಗುಡ್ಡಗಳಿಂದ ತುಂಬಿತ್ತು. ಆ ಒಂದು ಸ್ಥಳವನ್ನು ಆಕ್ರಮಿಸಿಕೊಂಡು ಅಲ್ಲಿ ಬೆಳೆಯನ್ನು ತೆಗೆಯುವುದಕ್ಕೆ ಬಹಳ ಕಷ್ಟಕರವಾಗಿತ್ತು. ಆದುದರಿಂದ ಅವರು ಎಲ್ಲ ವಿಷಯಗಳಲ್ಲಿ ದೇವರನ್ನು ಆಶ್ರಯಿಸಿಕೊಳ್ಳಬೇಕಾಗಿತ್ತು. ಹೌದು ಪ್ರಿಯರೇ, ನಮಗೆ ಅನುಕೂಲವಿರಲಿ ಇಲ್ಲದಿರಲಿ ನಾವು ದೇವರನ್ನು ಆಶ್ರಯಿಸಿಕೊಳ್ಳಬೇಕು. ಅದನ್ನು ಆತನು ನಮ್ಮಿಂದ ಅಪೇಕ್ಷಿಸುತ್ತಾನೆ. 22ನೇ ಮತ್ತು 23ನೇ ವಚನಗಳನ್ನು ಓದುವಾಗ, ನಾನು ಬೋಧಿಸುವ ಈ ಧರ್ಮೋಪದೇಶವನ್ನೆಲ್ಲ ನೀವು ಅನುಸರಿಸುವರಾಗಿ ನಿಮ್ಮ ದೇವರಾದ ಯೆಹೋವನನ್ನು ಪ್ರೀತಿಸಿ ಎಲ್ಲ ವಿಷಯಗಳಲ್ಲಿಯೂ ಆತನು ಹೇಳುವ ಮಾರ್ಗದಲ್ಲೇ ನಡೆದು ಆತನನ್ನೇ ಹೊಂದಿಕೊಂಡಿದ್ದರೆ ಆತನು ಈ ಜನಾಂಗಗಳನ್ನೆಲ್ಲ ನಿಮ್ಮ ಎದುರಿನಿಂದ ಹೊರಡಿಸುವನು. ನಿಮಗಿಂತಲೂ ಮಹಾಬಲಿಷ್ಠ ಜನಾಂಗಗಳ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವಿರಿ ಎಂಬುದಾಗಿ. ಪ್ರಿಯ ಬಾಂಧವ ಬಂಧುಗಳೇ, ಇಸ್ರಾಯೇಲರು ಎಲ್ಲ ಪರಿಸ್ಥಿತಿಯಲ್ಲಿ ದೇವರ ಮಾತಿಗೆ ವಿಧೇಯರಾಗಿ ಆತನನ್ನು ಆಶ್ರಯಿಸಿಕೊಳ್ಳಬೇಕಾಗಿತ್ತು. ಹೀಗೆ ಜೀವಿಸುವಾಗ ಏನಾಗುತ್ತದೆ ಎಂದು ಮುಂದೆ 24 ಮತ್ತು 25 ವಚನಗಳನ್ನು ಓದುವಾಗ, ನೀವು ಹೆಜ್ಜೆ ಇಡುವ ಎಲ್ಲಾ ಸ್ಥಳಗಳು ನಿಮ್ಮದಾಗುವು. ಅರಣ್ಯ ಮೊದಲುಗೊಂಡು ಲೆಬನೋನ್ ಪರ್ವತದವರೆಗೂ ಮತ್ತು ಯೂಫ್ರೆಟಿಸ್ ನದಿಯಿಂದ ಪಶ್ಚಿಮ ಸಮುದ್ರದವರೆಗೂ ನಿಮ್ಮ ಸೀಮೆ ವ್ಯಾಪಿಸುವುದು. ಯಾರೂ ನಿಮ್ಮ ಮುಂದೆ ನಿಲ್ಲುವುದಿಲ್ಲ. ತಾನು ನಿಮಗೆ ಹೇಳಿದಂತೆ ನೀವು ಕಾಲಿಡುವ ಎಲ್ಲಾ ಪ್ರದೇಶಗಳ ಜನಗಳಿಗೂ ನಿಮ್ಮಿಂದ ದಿಗಿಲು ಹೆದರಿಕೆಯೂ ಉಂಟಾಗುವಂತೆ ನಿಮ್ಮ ದೇವರಾದ ಯೆಹೋವನು ಮಾಡುವನು ಎಂಬುದಾಗಿ. ಪ್ರಿಯ ಬಂಧುಗಳೇ, ಇಸ್ರಾಯೇಲರು ಸೇರಲಿರುವ ಕಾನಾನು ಅದು ದೇವರಿಂದ ಬಂದ ಉಡುಗೊರೆಯಾಗಿತ್ತು. ಅದು ಅದ್ಭುತವಾದ ಸ್ಥಳವಾಗಿತ್ತು. ಅದು ಖಂಡಿತವಾಗಿ ಎಲ್ಲ ಸಮುದ್ರದಿಂದ ತುಂಬಿತ್ತು. ಆತನು ಅವರಿಗೆ ಹೇಳಿದ್ದೇನೆಂದರೆ, ನೀವು ಹೆಜ್ಜೆ ಇಡುವ ಎಲ್ಲ ಸ್ಥಳಗಳು ನಿಮ್ಮದಾಗುವು ಎಂಬುದಾಗಿ. ಅಷ್ಟೇ ಅಲ್ಲದೆ ಅವರ ಮುಂದೆ ಯಾರೂ ನಿಲ್ಲುವುದಿಲ್ಲ. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನು ತನ್ನ ಆತ್ಮಿಕ ವರಗಳಿಂದ ನಮ್ಮನ್ನು ಆಶೀರ್ವಿಸುವನಾಗಿದ್ದಾನೆ. 26-28 ವಚನದವರೆಗೆ ಓದುವಾಗ, ನೋಡಿರಿ, ಈ ಹೊತ್ತು ನಾನು ಆಶೀರ್ವಾದವನ್ನು ಶಾಪವನ್ನು ನಿಮ್ಮ ಮುಂದೆ ಇಡುತ್ತಾ ಇದ್ದೇನೆ. ನಾನು ಈಗ ನಿಮಗೆ ಬೋಧಿಸುವ ನಿಮ್ಮ ದೇವರಾದ ಯೆಹೋವನ ಆಜ್ಞೆಗಳಿಗೆ ನೀವು ವಿಧೇಯರಾಗಿ ನಡೆದರೆ ಆಶೀರ್ವಾದವು, ಈ ಆಜ್ಞೆಗಳಿಗೆ ವಿಧೇಯರಾಗದೆ ನಾನು ಈಗ ಬೋಧಿಸುವ ಮಾರ್ಗವನ್ನು ಬಿಟ್ಟು ನಿಮಗೆ ಗೊತ್ತಿಲ್ಲದನ್ನು ಅವಲಂಬಿಸಿದರೆ ಶಾಪವು ನಿಮಗುಂಟಾಗುವು ಎಂಬುದಾಗಿ. ಪ್ರಿಯ ಬಾಂಧವ್ಯ ಬಂಧುಗಳೇ, ದೇವರು ಇಸ್ರಾಯೇಲರಿಗೆ ವಿಧೇಯರಾಗಿರಲು ಹೇಳುತ್ತಾ ಇದ್ದಾನೆ. ಅದೇ ಅವರ ಆಶೀರ್ವಾದಕ್ಕೆ ಮೂಲವಾಗಿದೆ. ಕೊನೆಯದಾಗಿ ಧರ್ಮೋಪದೇಶಕಾಂಡ ಪುಸ್ತಕ 11:31-32 ವಚನಗಳನ್ನು ಓದುವಾಗ, ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಡುವ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ನೀವು ಯೋರ್ದೆನ್ ಹೊಳೆಯನ್ನು ದಾಟುತ್ತೀರಲ್ಲ, ನೀವು ಆ ದೇಶವನ್ನು ಸ್ವಾಧೀನ ಮಾಡಿಕೊಂಡು ಅದರಲ್ಲಿ ವಾಸ ಮಾಡುವಾಗ ನಾನು ಈಗ ನಿಮಗೆ ತಿಳಿಸುವ ಎಲ್ಲ ಆಜ್ಞಾ ವಿಧಿಗಳನ್ನು ಅನುಸರಿಸಿ ನಡೆಯಲೇಬೇಕು ಎಂಬುದಾಗಿ. ಹೌದು ಪ್ರಿಯರೇ, ದೇವರು ಇಸ್ರಾಯೇಲರನ್ನು ಆಶೀರ್ವದಿಸಲು ಸಿದ್ಧನಾಗಿದ್ದಾನೆ. ಆದರೆ ಅವರು ಆತನ ಆಜ್ಞೆಗಳಿಗೆ ವಿಧೇಯರಾಗಿ ಜೀವಿಸಬೇಕಾಗಿದೆ. ಅವರು ಅದರಂತೆ ಜೀವಿಸುವುದಾದರೆ ಅವರು ದೇವರ ಪ್ರೀತಿಗೂ ಕೃಪೆಗೂ ಪಾತ್ರರಾಗಿ ಆತನಿಂದ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲಿದ್ದಾರೆ. ಈ ಸಂದೇಶವನ್ನು ಆಲಿಸುತ್ತಿರುವ ನನ್ನ ಆತ್ಮಿಕ ಸಹೋದರ ಸಹೋದರಿಯರೇ, ಆಲಿಸಿದ ವಾಕ್ಯದ ಬೆಳಕಿನಲ್ಲಿ ನಮ್ಮ ಜೀವಿತ ಪರೀಕ್ಷಿಸಿಕೊಂಡು ಆತನ ಜೀವನ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುತ್ತಾ ಯೇಸು ಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನೆಂಬುದಾಗಿ ಹಿಂದೆ ನಮ್ಮ ಹೃದಯದಲ್ಲಿ ಅಂಗೀಕರಿಸಿಕೊಂಡು ಆತನ ಮಕ್ಕಳಾಗಿ ಜೀವಿಸುತ್ತಾ ನಮ್ಮ ಜೀವಿತದ ಮೂಲಕ ದೇವರನ್ನು ಮಹಿಮೆ ಪಡಿಸುತ್ತಾ ಆತನ ಆಶೀರ್ವಾದಕ್ಕೆ ಪಾತ್ರರಾಗೋಣ. ಹಾಗಾಗುವಂತೆ ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೂಲಕ ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸುತ್ತಾರೆ.
ನನ್ನ ಆತ್ಮೀಕ ಸಹೋದರ ಸಹೋದರಿಯರೇ, ಇಂದು ದೇವರು ನಮಗೆ ಕೊಡುವ ವಾಗ್ದಾನ, ದೇವರು ಪ್ರೀತಿಯ ಸ್ವರೂಪಿ, ಪ್ರೀತಿಯಲ್ಲಿ ನೆಲೆಗೊಂಡಿರುವವನು ದೇವರಲ್ಲಿ ನೆಲೆಗೊಂಡಿದ್ದಾನೆ, ದೇವರು ಅವನಲ್ಲಿ ನೆಲೆಗೊಂಡಿದ್ದಾನೆ. ಯೋಹಾನನು ಬರೆದ ಮೊದಲಿನ ಪತ್ರಿಕೆ 4:16.
ಪ್ರಿಯರೇ, ಇದುವರೆಗೂ ಆಲಿಸಿದ ದೈವಾನ್ವೇಷಣೆ ಕಾರ್ಯಕ್ರಮವು ನಿಮ್ಮ ಮನಸ್ಸಿಗೆ ಸಮಾಧಾನ ಸಂತೋಷ ನೀಡಿದೆಯೆಂದು ನಾವು ನಂಬುತ್ತೇವೆ. ನಮ್ಮೆಲ್ಲರ ಸೃಷ್ಟಿಕರ್ತನಾದ ಏಸು ನಮ್ಮೊಂದಿಗೆ ಸದಾ ಇರುವಾತನಾಗಿದ್ದಾನೆ. ನಿಮ್ಮ ಚಿಂತೆ, ದುಃಖ, ಕಾಯಿಲೆ, ಕಷ್ಟಗಳ ಪರಿಹಾರಕ್ಕಾಗಿ ಆತನ ಹೆಸರಿನಲ್ಲಿ ಪ್ರಾರ್ಥಿಸಿರಿ. ನೀವು ನಮ್ಮ ವಿಳಾಸಕ್ಕೆ ಸಂಪರ್ಕಿಸುವುದಾದರೆ ನಾವು ನಿಮಗಾಗಿ ಪ್ರಾರ್ಥಿಸುತ್ತೇವೆ ಹಾಗೂ ಉತ್ತರಿಸುತ್ತೇವೆ. ನಮ್ಮ ವಿಳಾಸ: ದೈವಾನ್ ವೇಷಣೆ, ಟ್ರಾನ್ಸ್ ವರ್ಲ್ಡ್ ರೇಡಿಯೋ ಇಂಡಿಯಾ, ಟಪಾಲು ಪೆಟ್ಟಿಗೆ 4320, ಬೆಂಗಳೂರು 43. ದೈವಾನ್ ವೇಷಣೆ, ಟ್ರಾನ್ಸ್ ವರ್ಲ್ಡ್ ರೇಡಿಯೋ ಇಂಡಿಯಾ, ಪೋಸ್ಟ್ ಬಾಕ್ಸ್ 4320, ಬ್ಯಾಂಗ್ಳೂರ್ 43. ದೂರವಾಣಿ ಸಂಖ್ಯೆ 9845616412. ನಮ್ಮ ಇಮೇಲ್ ವಿಳಾಸ kannada.ttb@radio882.com. ನಮಸ್ಕಾರ ಪ್ರಿಯರೇ.